ಹರೆ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕ ಆಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು. ಇವತ್ತು ಅಕ್ಷತೃತೀಯ ದಿವಸ. ಅಕ್ಷತೃತೀಯ ಬಗ್ಗೆ ನಿನ್ನೆ ಸ್ವಲ್ಪ ನೋಡಿದೀವಿ ನಾವು, ಅಕ್ಷತೃತೀಯ ಏನು ಅಂತ ನೋಡಿದೀವಿ. ಅಕ್ಷತೃತೀಯ ದಿವಸ ನಾವು ಏನೇ ಕರ್ಮಗಳು ಮಾಡಿದ್ರು ಅದಕ್ಕೆ ಅನಂತ ಫಲ ಬರುತ್ತೆ ಅಂತ ಹೇಳ್ತಾರೆ. ಅನಂತ ಫಲವನ್ನ ಭಗವಂತ ಹ್ಯಾಕ್ ಕೊಡ್ತಾನ? ದಿವಸ ಅಂಬೋದು ನಾವು ತಕೊಂಡ ದಿವಸಗಳು ಜಡಗಳು. ಆ ಜಡಕ್ಕೆ ನಾವು ಚೇತನರು. ಆ ಜಡಕ್ಕೆ ಒಂದು ಪುಣ್ಯನೋ ಏನೋ ಕೊಡುವಂತ ಶಕ್ತಿ ಆ ಜಡಕ್ಕೆ ಇಲ್ಲ. ಕೊಡಬೇಕಂದ್ರೆ ಯಾವುದೇ ಒಂದನ್ನ ನಮಗೆ ಈ ಚೇತನರಿಗೆ ಕೊಡಬೇಕಂದ್ರೆ ಅದಕ್ಕೆ ಫಸ್ಟ್ ಆಫ್ ಆಲ್ ಆ ಕೊಡುವಂತ ವಸ್ತು ನಮ್ಮ ಅಧೀನದಲ್ಲಿ ಇರಬೇಕು. ಏನು ಕೊಡಬೇಕು, ಹೇಗೆ ಕೊಡಬೇಕು ಅಂತ ಗೊತ್ತಿರಬೇಕು. ಸೊ ಅದು ಭಗವಂತನೇ ಆ ಒಂದು ದಿವಸದಲ್ಲಿ ಅಕ್ಷತೃತೀಯ ಅಂಬೋ ಈ ದಿವಸದಲ್ಲಿ ಭಗವಂತನೇ ಇದ್ದು ಆ ಕರ್ಮವನ್ನ ಮಾಡೋರಿಗೆ, ಒಳ್ಳೆ ಕರ್ಮವನ್ನ ಮಾಡೋರಿಗೆ ಅನಂತ ಫಲವನ್ನ ಕೊಡ್ತಾನಂತ. ಹೇಗೆಂತ ಒಂದು ಉದಾಹರಣೆ ಕೊಡ್ತಾರ ಅವರು. ಒಂದು ಒಂದು ಬೀಜ ಇದ್ರೆ, ಒಂದು ಆಲದ ಬೀಜ ನಾವು ಒಂದು ನಟ್ರೆ ಅದು ಎಷ್ಟು ದೊಡ್ಡದಾದ ಕಾಲಕ್ರಮೇಣ ಅದು ಎಷ್ಟು ದೊಡ್ಡದಾಗಿ ಎಷ್ಟು ದೊಡ್ಡ ಉದ್ದ ಬೆಳೆಯುತ್ತೆ, ಅದು ಎಷ್ಟು ದೀರ್ಘಕಾಲ ಇರುತ್ತೆ. ಹಾಗೇನೆ ಇವತ್ತು ಅಕ್ಷತೃತೀಯಲ್ಲಿ ನಾವು ಮಾಡುವಂತ ಈ ಕರ್ಮಗಳು, ಒಳ್ಳೆ ಕರ್ಮಗಳು ನಮ್ಗೆ ಅನಂತ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಇವತ್ತು ವಿಶೇಷ ನೋಡುವಾಗ ನಾವು ನೋಡಿದೀವಿ, ಯಾಕೆ ಒಂದೊಂದು ತಿಂಗಳು ಬಂದನ್ನ ಇದೇ ಶ್ರೇಷ್ಠ ಅಂತ ಹೇಳ್ತೀವಲ್ಲ, ಅದು ಏನು ಅಂತ ಕೇಳಿದಾಗ ಹೇಳ್ತಾರ, ಮಾಮೂಲಾಗಿ ಏನ್ ಹೇಳ್ತಾರಂದ್ರೆ ಮಾಸದಲ್ಲಿ ಕಾರ್ತಿಕ, ಮಾಘ ಮಾಸ, ಮಾರ್ಗಶಿರ ಮಾಸ, ಇದು ಎಲ್ಲ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ವೈಶಾಖ ಮಾಸನು ಶ್ರೇಷ್ಠ ಅಂತ ಹೇಳ್ತಾರಂತ. ಸೊ ಎಲ್ಲದಕ್ಕಿಂತನೂ ವೈಶಾಖ ಮಾಸ ಶ್ರೇಷ್ಠ ಅಂತ ಹೇಳುವುದು ತಾತ್ಪರ್ಯ ಏನಂದ್ರೆ, ದೇವರು ಲಕ್ಷ್ಮೀ ದೇವಿ ಜೊತೆಯಲ್ಲಿ ಈ ಕೆಲವು ತಿಂಗಳುಗಳಲ್ಲಿ ಈ ಧರ್ಮಗಳೆಲ್ಲ ಮಾಡಬೇಕು, ಇದೆಲ್ಲ ಆಚರಣೆ ಮಾಡಬೇಕು, ಕೆಲವು ಸುಲಭ ಧರ್ಮಗಳನ್ನು ಹೇಳಿದ್ದಾನಂತ. ಸುಲಭ ಧರ್ಮಗಳು ಮಾಡಿದ್ರೆ ವಿಶೇಷ ಫಲವನ್ನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಯಾಕೆ ಇದನ್ನು ಹೇಳಿದ್ದಾನಂದ್ರೆ, ನಮಗೆ ಇರುವಂತ ಪಾಪಗಳು, ನಾವು ಕ್ಷಣ ಕ್ಷಣಕ್ಕೆ ಮಾಡುವಂತ ಪಾಪಗಳು ಅನಂತ ಕೋಟಿಯಾಗಿರುತ್ತೆ. ಸೊ ನಮ್ಗೆ ಅಪರೋಕ್ಷ ಸಿಕ್ಕಿದ ಮೇಲೆ ಈ ಪಾಪಗಳೆಲ್ಲ ಹೋಗುತ್ತೆ ಅಂದ್ರೆ, ತುಂಬಾ ಕೆಲವು ಪಾಪಗಳಿಗೆ ಹೋದ್ರೇನೆ ನಮ್ಗೆ ಬೇಸಿಕ್ ಜ್ಞಾನ ಬರುತ್ತೆ, ಕೆಲವು ಪಾಪಗಳು ಹೋದ್ರೇನೆ ನಮ್ಗೆ ಒಂದು ಜ್ಞಾನಿಗಳು ಸಿಕ್ಕುತ್ತಾರೆ, ಅಥವಾ ಒಂದು ಗ್ರಂಥವು ಸಿಕ್ಕತ್ತೆ, ಒಂದು ಆಪರ್ಚುನಿಟಿ ಸಿಕ್ಕತ್ತೆ. ಹೀಗಿರುವಾಗ ಇಟ್ ಇಸ್ ಲಾಜಿಕಲಿನೂ ಪಾಸಿಬಲ್ ಆಗೋದಿಲ್ಲ. ಅದಕ್ಕೆ ದೇವರು ಏನ್ ಮಾಡಿದ್ದ ಅಂದ್ರೆ, ಈ ತರ ಒಂದು ದಿವಸಗಳನ್ನ, ಒಂದು ನಮಗೆ ಕರುಣದಿಂದ ಈ ದಿವಸಗಳನ್ನ ಸೃಷ್ಟಿ ಮಾಡಿ, ಈ ದಿವಸದಲ್ಲಿ ಇದು ಮಾಡಿದ್ರೆ ಇಷ್ಟು ಪುಣ್ಯ ಸಿಕ್ಕತ್ತ ಅಂತ, ಅನಂತ ಪುಣ್ಯ ಸಿಕ್ಕತ್ತ ಅಂತ ಹೇಳಿದ ಅಂತ. ಈ ಅನಂತ ಪುಣ್ಯಗಳನ್ನ ಇಟ್ಟುಕೊಂಡು ನಮ್ಮ ಪಾಪಗಳು ಫಸ್ಕೋಗತ್ತೆ, ಅನಂತ ಪುಣ್ಯಗಳನ್ನ ಇಟ್ಟುಕೊಂಡು ನಾವು ಸಾಧನೆ ಮಾಡಿ, ಇಟ್ಸ್ ಲೈಕ್ ಬೇಸಿಕಲಿ ಎ ಕ್ರಚ್. ಕಾಲಿಲ್ಲದವನಿಗೆ ಒಂದು ಕ್ರಚ್ ಇದ್ರೆ ನಡಿಲಕ್ ಆಗತ್ತೆ. ಆ ತರ ನಮ್ಗೆ ದೇವರು ಅನುಕೂಲ ಮಾಡಿದ್ದಾನೆ. ಈ ಮಹಾತ್ಮೆ ಈ ದಿವಸದ ಮಹಿಮೆಯನ್ನು ಹೇಳುವಾಗ ಎಸ್ಪೆಷಲಿ ವಸಂತ ಋತುವನ್ನೇ ಚೂಸ್ ಮಾಡಿದ್ದಾನೆ. ಈ ವಸಂತ ಋತುವ ವಿಶೇಷ ಏನಂದ್ರೆ, ದೇವರಂದ ಅಂತ, ನಾನು ಸುಲಭವಾದ ಧರ್ಮಗಳನ್ನ ನನ್ನ ಪಂಚರಾತ್ರ ಮುಂತಾದ ಆಗಮಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ಹೇಳಿದ್ದೀನಿ. ಎಷ್ಟು ಹೇಳಿದ ಮೇಲೇನು ಅದು ಏನಾಗತ್ತಂದ್ರೆ, ಆ ಧರ್ಮವನ್ನ ಆಚರಣೆ ಮಾಡ್ಬೇಕು. ಸಪೋಸ್ ಒಂದು ವರ್ಷ ಋತು ಇರುತ್ತೆ, ಅಥವಾ ಒಂದು ತುಂಬಾ ಈ ಒಂದು ಸೀಸನ್ಸ್ ಅನಾನುಕೂಲವಾಗಿರಬಹುದು, ಬೆಳೆ ಆಗೋದಿಲ್ಲ, ಏನೋ ಒಂದು ತಾಪತ್ರೆ, ಬಿಸಿಲು ಇರೋದಿಲ್ಲ, ಹೀಗೆಲ್ಲ ಅನೇಕ ಒಂದು 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 ಹಿಂಡ್ರೆನ್ಸ್ ಇರುತ್ತೆ ಸಾಧನೆ ಮಾಡ್ಲಕ್ಕೆ. ಸೊ ಆ ದಿವಸದಲ್ಲಿ ಈ ಒಂದು ಧರ್ಮಗಳನ್ನ ಆಚರಣೆ ಮಾಡಿಲ್ಲ ಆದ ಕಾರಣದಿಂದ ನಿನಗೆ ನರಕಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಸೊ ಆ ಒಂದು ಆಪರ್ಚುನಿಟಿ ಬೇಕು, ಆ ಒಂದು ಫೆಸಿಲಿಟಿ ಬೇಕು, ಎಲ್ಲವೂ ಇರಬೇಕು. ಆವಾಗ ಆ ಧರ್ಮಾಚರಣೆಗೆ ಮಾಡಕ್ಕೆ ಅನುಕೂಲವಾಗಿರುತ್ತೆ. ಅದು ಈ ವೈಶಾಖ ಮಾಸ ಮತ್ತು ಈ ವಸಂತ ಋತು ವೈಶಾಖ ಮಾಸದಲ್ಲಿ ಎಲ್ಲವೂ ಸಿಕ್ಕತ್ತೆ, ಎಲ್ಲ ಅನುಕೂಲವೂ ಇರುತ್ತೆ. ಅದು ಮಾತ್ರ ಇಲ್ಲ, ಇಲ್ಲಿ ವಿಶೇಷ ಇನ್ನೇನು ವಿಶೇಷ ಹೇಳ್ತಾರಂದ್ರೆ, ಈ ಮಾಸದಲ್ಲಿ ಈ ಮಾಸ ಇವತ್ತು ಮಹತ್ತರವಾದ ಪುಣ್ಯವನ್ನ ಕೊಡ್ತಾನೆ. ಈ ತಿಂಗಳ ಈ ವೈಶಾಖ ಮಾಸ ಸ್ಪೆಷಲ್, ಆಮೇಲೆ ವಸಂತ ಋತು ಸ್ಪೆಷಲ್. ಅದು ಇಷ್ಟು ಹೇಳ್ತಾರಂದ್ರೆ ಏನಿದೆ ಸ್ಪೆಷಲ್ ಅಂದ್ರೆ, ಇವತ್ತು ಸ್ನಾನ ಫಸ್ಟ್ ಟು ಸ್ಟಾರ್ಟ್ ವಿತ್ ಒಂದು ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಬೇಕಂತ. ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್ ಬಿಕಾಸ್ ಇಟ್ ಇಸ್ ವಾರ್ಮರ್ ವೆದರ್ ಇರುತ್ತೆ. ಆ ಸ್ನಾನ ಮಾಡೋದ್ರಲ್ಲಿ ತಾರತಮ್ಯ ಹೇಳ್ತಾ ಹೋಗ್ತಾರೆ, ಮನೆಯಲ್ಲಿ ಸ್ನಾನ ಮಾಡಬಾರ್ದು, ಬಾವಿ ಮನೆಯಲ್ಲಿ ಸ್ನಾನ ಮಾಡಬಾರ್ದು, ಒಂದು ದೇವತೆಗಳ ವಿಮಾನ ಮಾಡಿದ್ರು ಅಂತ ಆ ಒಂದು ಸರೋವರ ಇದಲ್ಲಿ ಹೋಗಿ ಸ್ನಾನ ಮಾಡಬೇಕು, ಏನು ಆಕಾಶ ಗಂಗಾ ಮುಂತಾದ ಜಾಗೆಯಲ್ಲಿ ಹೋಗಿ ಸ್ನಾನ ಮಾಡಬೇಕು, ಅದಕ್ಕೆ ಇಷ್ಟು ಫಲ, ಅದಕ್ಕಿಂತ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರೆ ಇನ್ನೂ ಫಲ, ಆ ನದಿಕ್ಕಿಂತ ಆ ನದಿ ಸಮುದ್ರವನ್ನ ಸೇರ ಜಾಗ ಅದಕ್ಕೆ ಇನ್ನೂ ಫಲ ಜಾಸ್ತಿ, ಅಥವಾ ಗಂಗಾ ಮುಂತಾದ ನದಿಗಳಲ್ಲಿ ಮಾಡಿದ್ರೆ ಇನ್ನೂ ಅನೇಕ ಫಲ. ಏನು ಇಲ್ಲ ಅದರ ಒಂದು ಅಧಮ ಪಕ್ಷದಲ್ಲಿ ಒಂದು ನಿಮ್ಮ ನಿಮ್ಮ ಮನೆಯಲ್ಲಿ ಇರುವಂತ ಬಾವಿಯಲ್ಲಿ ಸ್ನಾನ ಮಾಡಂತ ಹೇಳ್ತಾರೆ. ಇದೆಲ್ಲ ಕೇಳಿದ್ರೆ ನಮ್ಗೆ ಅಂಜಿಕೆ ಆಗುತ್ತೆ, ಏನಪ್ಪ ಇಷ್ಟೆಲ್ಲ ಹೇಳಿದ್ದಾರೆ, ಒಂದು ನಮ್ಮಿಂದ ಆಗಲ್ಲ, ಮನೆ ಬಿಟ್ಟು ಹೋಗೋ ಆಗಲಿಲ್ಲ, ಮನೆಯಲ್ಲೇ ಸ್ನಾನ ಮಾಡಬೇಕು, ಅದು ಈ ಊರ್ಲಿ ಶವರ್ಲೇ ಮಾಡಬೇಕು, ಏನ್ ಮಾಡೋದಂದ್ರೆ ಅದಕ್ಕೆ ಈ ತಿಂಗಳು ಹೇಳ್ತಾರೆ. ಇದನ್ನ ಎಷ್ಟು ಸುಲಭ ಮಾಡಿದ್ದಾನಂದ್ರೆ ಇಷ್ಟು ನಿಮ್ಗೆ ಮಾಡ್ಲಕ್ಕೆ ಅನುಕೂಲ ಇಲ್ಲವ, ನಮ್ಗೆ ಅನುಕೂಲ ಇಲ್ಲ, ಯಾವ್ದು ಅನುಕೂಲ ಇಲ್ಲ. ಆವಾಗ ಏನ್ ಮಾಡಬೇಕು ಅಂದ್ರೆ ಹೇಳ್ತಾರೆ, ಒಂದು ನೀರು, ಬರೀ ನೀರನ್ನ ಒಂದು ದಾನವಾಗಿ ಕೊಡಿ. ಆ ನೀರಿನ ದಾನ ಈ ತಿಂಗಳು ಮಾಡಿದ್ರೆ, ಎಸ್ಪೆಷಲಿ ಇವತ್ತು ಮಾಡಿದ್ರೆ ಫಲ ಏನು ಅಂದ್ರೆ, ನೀವು ಇಷ್ಟು ತೀರ್ಥಗಳಲ್ಲಿ ಮಾಡಿದ ಸ್ನಾನ ಫಲ ಪ್ಲಸ್ ದಾನ ಮಾಡಿದ ಫಲ, ಬರೀ ಸ್ನಾನ ಮಾತ್ರ ಅಲ್ಲ, ಸ್ನಾನ ದಾನ ಮಾಡಿದ ಫಲ, ನೀರನ್ನ ಬರೀ ಒಂದು ಒಂದು ಲೋಟ ನೀರನ್ನ ದಾನ ಮಾಡೋದ್ರ ಮೂಲಕವಾಗಿ ನಿಮ್ಗೆ ಸಿಕ್ಕತ್ತ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಹೇಳಿ ಅದು ನಿನ್ನೆ ಹೇಳಿದೆ, ಶ್ವೇತರಾಜ ಅಥವಾ ಹೇಮಾಂಗರಾಜನಂತೂ ಹೇಳ್ತಾರ, ಶ್ವೇತರಾಜನಂತೂ ಹೇಳ್ತಾರೆ, ಇವನ ಕಥೆಯನ್ನು ಹೇಳ್ತಾರೆ, ಇವನು ಎಷ್ಟು ಅವನು ತುಂಬಾ ವೈಭವದಿಂದ ಅವನಿದ್ದ ಅಂತ, ದೊಡ್ಡ ರಾಜ ಅಂತ, ಅವನು ಎಲ್ಲವೂ ಮಾಡಿ ಅವ್ರು ಹೇಳಿದ್ರಂತ, ವಸಿಷ್ಠ ಹೇಳ್ತಾರಂತ, ಅಪ್ಪ ನೋಡಪ್ಪ ಎಲ್ಲ ಮಾಡ್ತೀವಿ, ಒಂದು ನೀರನ್ನ ದಾನ ಮಾಡಂತ ಹೇಳ್ತಾರಂತ. ಅವನಿಗೆ ಸ್ವಲ್ಪ ನೀರು ಅಂದ್ರೆ ತಿರಸ್ಕಾರ, ಎಲ್ಲಾ ಕಡೆನು ನೀರು ಸಿಕ್ಕತ್ತೆ, ಆ ನೀರನ್ನ ಏನು ದಾನ ಮಾಡೋದು, ನನ್ನ ಹತ್ರ ವೈಭವಗಳು ಉಂಟು, ರತ್ನ ಮಾಣಿಕ್ಯಗಳು ಉಂಟು ಅಂತ ಅದೆಲ್ಲ ತುಂಬಾ ತುಂಬಾ ದಾನ ಮಾಡ್ತಾನಂತ. ಅದು ಮಾಡುವಾಗಲೂ ಅವನು ಅನುಸಂಧಾನ ಗುರುವನ್ ಅಲ್ಲಿ, ಇದು ದಾನ ಮಾಡಿದ್ದು ನೀರ್ ಮಾಡಿಲ್ಲ, ಉಳಿದದೆಲ್ಲ ಮಾಡಿದ್ದ, ಆದ ಕಾರಣದಿಂದ ಅವನಿಗೆ ನರಕ ಸಿಕ್ಕಿತ್ತು ಅಂದ್ರೆ ಅದು ಸರಿಯಿಲ್ಲ. ಇಲ್ಲಿ ಹೇಳುವಂತ ತಾತ್ಪರ್ಯ ಏನಂದ್ರೆ, ಅವನು ಗುರುವಿನ ಮಾತನ್ನ ಉಲ್ಲಂಘನ ಮಾಡಿದ. ಏನೋ ಮಾಡೋದ್ ಮಾಡು, ಗುರು ಹೇಳ್ತಾ ಓ ನೀರು ಕೊಡಬೇಕಾ, ಯಾಕೆ ಕೊಡಬೇಕು, ಏನು ಎಲ್ಲ ತಿಳ್ಕೊಂಡು ಕೊಡಬೇಕಾಯ್ತು. ಏನೋ ಇವ್ರು ಹೇಳ್ತಾರೆ, ಏನು ದೊಡ್ಡ ನೀರು ನನ್ಗೆ ಎಷ್ಟೋ ಇದೆ ಅಂಬೋ ಒಂದು ಆ ಗುರು ನಿಂದನೆ ಕಾರಣ ಆಯ್ತು. ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್, ಆ ಗುರು ನಿಂದನೆ ಮೂಲಕವಾಗ ಗುರುವನ್ನ ತಿರಸ್ಕಾರ ಅಂತ. ವಶಿಷ್ಠರಂತ ಗುರುಗಳು, ತಿಳಿದಂತ ಗುರುಗಳು ಅವರು, ಅವರನ್ನ ನಿಂದನೆ ಮಾಡಿದ್ದಾರೆ. ಆ ಕಾರಣದಿಂದ ಅವನು ಬುದ್ಧಿ ತಪ್ಪು ಮಾರ್ಗದಲ್ಲಿ ಹೋಗತ್ತೆ. ಅವನು ತಿಳ್ಕೊಳ್ತಾನ, ಕೊಡೋವಾಗ ದಾನ ಕೊಡೋವಾಗ ಇವರುಗಳಿಗೆ ಯಾಕೆ ಕೊಡಬೇಕು ಅಂತ, ಯಾರಿಗೆ ಒಂದು ಕುರುಡರ್ ಇರ್ತಾರೆ ಕಿವಿ ಕೇಳಿರೋ ಮುಂತಾದವ್ರಿಗೆ, ಹ್ಯಾವ್ ನಾಟ್ಸ್ ಗೆ ದಾನ ಮಾಡಬಹುದು, ಕೊಟ್ಟವರಿಗೆ ಜ್ಞಾನಿಗಳಿಗೆ ಏನ್ ಮಾಡಬೇಕು, ಈ ತರ ಎಲ್ಲ ಬುದ್ಧಿ ಹೋಗುತ್ತೆ. ಇದ್ರಲ್ಲಿ ಏನಂದ್ರೆ, ಇನ್ನೊಂದು ಇಲ್ಲಿ ಏನ್ ಪಾಯಿಂಟ್ ಬರುತ್ತೆ, ಇದು ಪುರಾಣಗಳಲ್ಲಿ ಈ ತರ ಕಥೆ ಬರುವಾಗ ನಮ್ಗೆ ಸಂದೇಹ ಬರುತ್ತೆ, ಏನ್ ತಪ್ಪ ಅವನು ಮಾಡಿದ್ದಲ್ಲಿ, ಯಾರ ಹತ್ರ ಇಲ್ಲವೋ ಅವ್ರಿಗೆ ಕೊಟ್ಟಿದ್ದಾನಲ್ಲ ಅವನು ಅಂದ್ರೆ, ಅಲ್ಲಿ ನಾವು ಕಾರುಣ್ಯದಿಂದ ಆಸ ಹೆಲ್ಪ್ ಎಲ್ಲರಿಗೇನು ಹೆಲ್ಪ್ ಮಾಡಬೇಕು. ಬಟ್ ದಾನ ಅಂತ ಕೊಡುವಾಗ, ದಾನ ಅಂತ ಕೊಡುವಾಗ ಅದು ಬಂದು ಸತ್ಪಾತ್ರೆಗೆ ಕೊಡಬೇಕು. ಆಸ್ ಅ ವೇ ಆಫ್ ಹೆಲ್ಪಿಂಗ್ ಯು ಶುಡ್ ಹೆಲ್ಪ್ ಆಲ್ ದ ಭೂತ ದಯಾ ಅಂತ, ಅದಕ್ಕೆ ದಯಾ ಅಂತ ಹೇಳ್ತಾರೆ, ದಾನ ಅಂತ ಹೇಳಲ್ಲ. ದಯೆಯನ್ನ ತೋರಿಸೋದು ಬೇರೆ, ದಾನವನ್ನ ಕೊಡೋದು ಬೇರೆ. ದಾನವನ್ನ ಕೊಡುವಾಗ ಸತ್ಪಾತ್ರರು ಅಂತ ಹೇಳ್ತೀವಿ, ಅಂದ್ರೆ ಆ ದಾನ ಏನು ಅಂತ ಕೊಡೋರು ಸರಿ, ಅದನ್ನ ಸ್ವೀಕಾರ ಮಾಡೋದು ಇಬ್ಬರಿಗೇನು ಗೊತ್ತಿರಬೇಕು. ಆ ಒಳಗಿರುವಂತ ಪರಮಾತ್ಮನಿಗೆ ಅದು ಸಲ್ಲಿಸ್ತ, ಪರಮಾತ್ಮನ ಕೆರೆಯ ನೀರನು ಕೆರೆಗೆ ಚೆಲ್ಲಿ ಅಂಬೋ ಒಂದು ಅನುಸಂಧಾನದಿಂದ ಈ ದಾನವನ್ನ ಮಾಡಬೇಕು. ದಯೆ ಎಲ್ಲರಿಗೇನು ತೋರಿಸ್ಬೇಕು. ಆ ವ್ಯತ್ಯಾಸವೂ ತಿಳಿಲಾಂಗೆ ಇವನು ಮಾಡ್ತಾನ. ಅದಕ್ಕೆ ಅವನಿಗೆ ಹೇಳ್ತಾರೆ ಶಾಸ್ತ್ರ, ಅನೇಕ ಜನ್ಮಗಳು, ಯಾಕೆಂದ್ರೆ ಈ ಕತೆ ಆದದ್ದು ಈ ಒಂದು ಯುಗದಲ್ಲಿ ಇಲ್ಲ, ತ್ರೇತಾಯುಗದಲ್ಲಿ ಆತರ ಒಂದು ವೇರ್ ಆಲ್ ಧರ್ಮ ಇನ್ ಫುಲ್ ಫೋರ್ಸ್ ಇತ್ತು, ಆವಾಗ ಕಾಂಟ್ರಾಸ್ಟ್ ಇದಾಯಿತು. ಅದಕ್ಕೆ ಅವರಿಗೆ ಫಲ ಏನಾಯ್ತು ಅಂದ್ರೆ, ತುಂಬಾ ಎಲ್ಲ ಎಲ್ಲ ನೀಚ ಜನ್ಮಗಳ, ಅನೇಕ ನೀಚ ಜನ್ಮಗಳೆಲ್ಲ ಬರುತ್ತೆ, ನೀಚ ಜನ್ಮಗಳೆಲ್ಲ ಆದ ಮೇಲೆ ಅವನಿಗೆ ಉದ್ಧಾರ ಆಗತ್ತೆ. ಎಷ್ಟು ಉದ್ಧಾರ ಆಗತ್ತೆ ಅಂದ್ರೆ, ಇವನೇ ಈ ಹೇಮಾಂಗರಾಜನೇ ಯಾರಾಗಿ ಹುಟ್ಟುತ್ತಾನಂದ್ರೆ ಕಕುತ್ಸವಾಗಿ ಹುಟ್ಟುತ್ತಾನೆ. ಇದು ರಾಮದೇವರ ಹಿರಿಯರು ಅವ್ರ ಕಕ್ಕುತ್ಸು ಅಂತ ಅವರ ಕಕ್ಕುತ್ಸುವಾಗ ಹುಟ್ಟಿ ಅವ್ರಿಗೆ ಏನಾಗತ್ತಂದ್ರೆ ಆ ದೇವೇಂದ್ರನ್ನೇ ಅವರನ್ನ ವಾಹನವಾಗಿ ಮಾಡಿಕೊಂಡು ಒಂದು ದೇವಾಸುರ ಯುದ್ಧದಲ್ಲಿ ಗೆಲ್ಲುತ್ತಾರಂತ, ಅಷ್ಟೊಂದು ಕೀರ್ತಿ. ಅದಕ್ಕೆ ನಾವು ಹೇಳೋ ಕಾಕುತ್ಸರಾಮ, ಇವತ್ತು ಅವ್ರ ಹೆಸರು ತೆಗಿತೀವಿ ಕಾಕುತ್ಸರಾಮ ಅಂತ ನಾವು ಹೇಳ್ತೀವಿ. ಸೊ ಇಷ್ಟು ಒಂದು ಮಹತ್ವ ನೀರು ದಾನ. ಅದು ಇನ್ನೊಂದು ಹೇಳ್ತಾರೆ, ಶ್ವೇತರಾಜನ ಕಥೆನ ಹೇಳ್ತಾರೆ, ಅವನು ನೀರು ದಾನ ಕೊಡ್ಲಂಗೆ ಎಷ್ಟು ಕಷ್ಟ ಆಯ್ತು ಅಂತ. ಬೇಸಿಕ್ ಪಾಯಿಂಟ್ ಇಸ್ ನೀರನ್ನ ದಾನವಾಗಿ ಈ ಕೊಡೋದು ತುಂಬಾ ಶ್ರೇಷ್ಠ. ಕೊಡ್ಲಕ್ಕೆ ಇವರ್ಲಿ ಅದು ಯಾರು ಇಲ್ಲ ಅಂದ್ರೆ ಬರೀ ದೇವರ ಮುಂದೆ ಇಡಿ, ನಮ್ಗೆ ಬೇರೆ ಯಾರು ಕೊಡ್ಲಕ್ಕಿಲ್ಲ. ದೇವರ ಮುಂದೆ ದೇವಿಗೆ ಏನಾದ್ರು ನೈವೇದ್ಯ ಏನಾದ್ರು ಇರವಾಗಿ ನೀರನ್ನ ಇಡಿ, ಯಾರನ್ನಾರು ಬಂದ ನೀರನ್ನ ಕೊಡಿ. ಇವತ್ತು ಸಂಕಲ್ಪ ಮಾಡ್ಕೊಳ್ಳಿ, ಇವತ್ತು ಯಾರು ಬಂದಿಲ್ಲ ನಮ್ಮ ಮನೆಗೆ ಯಾರಿಲ್ಲ, ನಾವೇ ಇದ್ದೀವಿ ದೇವರ ಮುಂದೆ ಇಟ್ಟು ನಾವೇ ತಗೊಳ್ಳೋದು. ಬಟ್ ಸಂಕಲ್ಪ ಮಾಡಿ, ನಾನು ಇವತ್ತು ಮಾಡುವಂತ ಈ ದಾನವನ್ನ ಯಾವಾಗ ನನ್ಗೆ ಅವಕಾಶ ಸಿಕ್ಕತ್ತೋ ಆವಾಗ ಒಂದು ಒಳ್ಳೆ ಗೊತ್ತಿರೋರಿಗೆ ಒಂದು ಒಂದು ಲೋಟ ನೀರು ಕೊಡ್ತೀನಿ ಅಂತ ಇವತ್ತು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಮಾಡಿ ಒಂದು ದಕ್ಷಿಣ ಏನೋ ಇಡಿ. ನಿಮ್ ಯಾರನ್ನ ಒಂದು ಮಠಕ್ಕೆ ಹೋಗ್ತೀರಾ ಎಲ್ಲಾರು ಹೋದಾಗ ಆವಾಗ ಇದು ಪಾನಕನೋ ನೀರೋ ನೀರ್ಲಿ ಸ್ವಲ್ಪ ಬೆಲ್ಲ ಹಾಕಿನೋ ಏನೋ ಅವ್ರಿಗೆ ಕೊಡಿ ನೀವು. ಸೊ ಹಾಗೆ ಮಾಡಿದ್ರು ಪುಣ್ಯ ಸಿಕ್ಕತ್ತ ಅಂತ. ಇನ್ನೊಂದು ಇವತ್ತಿನ ವಿಶೇಷ, ತುಂಬಾ ವಿಶೇಷ ಏನಂದ್ರೆ ಎರಡು ಮೂರು ವಿಶೇಷಗಳು. ಒಂದು, ನಾವು ಚೈತ್ರ ಗೌರಿ ಪೂಜೆ ಶುರು ಮಾಡಿ ಮಾಡ್ತಾರೆ. ಚೈತ್ರ ಗೌರಿ ಪೂಜೆ ಶುರು ಮಾಡಿ ಅನೇಕ ರೀತಿಯಿಂದ ಮಾಡ್ತಾರೆ. ತೃತೀಯ ಮಾಡೋರು ಉಂಟು, ಆ ಪಕ್ಷಕ್ಕೆ ಮಾಡೋರು ಉಂಟು, ಇಡೀ ತಿಂಗಳು ಮಾಡೋರುಂಟು. ಇದು ಇವತ್ತು ಕೊನೆಗೊಳಿಸ್ತೀವಿ. ಆ ಒಂದು ಚೈತ್ರ ಮಾಸದಲ್ಲಿ ಗೌರಿ ಪೂಜೆಯನ್ನ ಶುರು ಮಾಡಿ ಇವತ್ತು ನಾವು ಕೊನೆಗೊಳಿಸ್ತೀವಿ. ಸೊ ಅದು ಇವತ್ತೇ ವಿಶೇಷ ಆಗತ್ತೆ. ಇದು ಹೇಳುವಾಗ ತುಂಬಾ ಚಮತ್ಕಾರವಾಗಿದೆ ನಮ್ಗೆ. ತಿರ್ಗಾ ಬರೋದು ನಮ್ಗೆ ಶೋಭಾನೆಲ್ಲ ಬರೋದೇ. ಶೋಭಾನೆಯಲ್ಲಿ ಹೇಳುವಾಗ ಹೇಳ್ತಾರೆ ರುದ್ರಾಣಿ ಮನೆಯಲ್ಲಿ ಅಂತ ಹೇಳುವಾಗ ಇದನ್ನೇ ಹೇಳ್ತಾರೆ. ಇವತ್ತು ಪೂಜೆ ಮಾಡ್ತೀವಲ್ಲ, ರುದ್ರಾಣಿ ಎಂಬ ಪದವನ್ನ ಅವರು ಉಪಯೋಗ ಮಾಡ್ತಾರೆ ಇವತ್ತು ವಿಶೇಷವಾಗಿ ನಮ್ಗೆ ಗೌರಿ ಪೂಜೆ ಮಾಡುವಾಗ. ಇವತ್ತು ಅಥವಾ ಇವತ್ತು ಮಾಡಿಲ್ಲ ಅಂದ್ರೆ ನಾಳೆನೂ ಮಾಡಿ ಪರವಾಗಿಲ್ಲ, ಬಿಕಾಸ್ ತೃತೀಯ ಓವರ್ಲ್ಯಾಪ್ ಆಗುತ್ತೆ, ನಾಳೆನೇ ಇರತ್ತೆ ನಿಮ್ಗೆ. ಸೊ ಅಲ್ಲಿ ಮಾಡೋ ರುದ್ರಾಣಿ ಅಂತ ಅವಳನ್ನ ಹೇಳ್ಬೇಕಂತೆ. ಪಾರ್ವತಿ, ಉಮಾ ಅನೇಕ ಶಬ್ದದಿಂದ ಕರಿತೀವಿ. ರುದ್ರಾಣಿ ಅಂತ ನೀವು ಹೇಳಿದ್ರೆ ಯಾಕೆ ಅಂದ್ರೆ ರುಜಂ ದ್ರಾವತಿ ಅಂದ್ರೆ ರೋಗವನ್ನ ತೆಗೆಯೋಳು ಅಂತ. ರೋಗವನ್ನ ತೆಗೆಯೋರು ನಾರಾಯಣನೇ. ಆ ನಾರಾಯಣ ಇವಳಲ್ಲಿ ಇವಳ ಪತಿಯಲ್ಲಿ ಇರ್ತಾರೆ, ಅದಕ್ಕೆ ಅವರು ರುದ್ರ ಅಂತ ಹೆಸರು. ರೋಗವನ್ನ ತೆಗಿತಾಳ ಅಂತ ರುದ್ರಾಣಿ ಅಂತ ಪ್ರಾರ್ಥನೆ. ಏನು ರೋಗ, ಹೇಗೆ ರೋಗವನ್ನ ಅವಳು ತೆಗಿತಾಳ ಅಂದ್ರೆ ಹೇಳ್ತಾರ, ಹೇಗೆ ಅವಳು ತೆಗಿತಾಳಂದ್ರೆ ಅನ್ನದ ಮೂಲಕ ತೆಗಿತಾಳಂತ. ಅನ್ನ ನಾವು ಇವಾಗಲೇ ಭೋಜನ ರಸವಿಭಾಗ ತಂದಿನ ನೋಡಿದೀವಿ. ಅನ್ನ ಊಟ ಮಾಡುವುದರಿಂದ ರೋಗನೂ ನಮ್ಗೆ ಬರುತ್ತೆ, ರೋಗನೂ ಬರಬಹುದು, ರೋಗನೂ ಹೋಗಬಹುದು. ಇದು ಹೇಗೆ ಆಗತ್ತ ಅಂದ್ರೆ ಹೇಳ್ತಾರ, ಈ ರುದ್ರಾಣಿ ಹೇಗೆ ಬಡಿಸಿದಳು ಅಂತ. ಅಲ್ಲಿ ರುದ್ರಾಣಿ ಮನೆಯಲ್ಲಿ ಅವಳು ಭಾಗವತನಿಗೆ ಒಂದು ಅನ್ನ ಸಮರ್ಪಣೆ ಮಾಡ್ತಾಳತ್ತ. ಭದ್ರ ಮಂಟಪದಲ್ಲಿ ಕುಳ್ಳಿರಿಸಿ ಅಂತ ಪದ್ಯ ಬರತ್ತೆ ನೋಡಿ, ತಕ್ಕಂತ ಮರೆತೋಗತ್ತ ಅದು ಪದ್ಯ. ಅವಳು ಬಡಿಸೋದು ಹೇಗಿರತ್ತ ಅಂದ್ರೆ, ಅವಳು ಯಾರು, ಮನೋನಿಯಾಮಕರ ಪತ್ನಿ, ಬುದ್ಧಿಗೆ ಅಭಿಮಾನಿಯಾದಂತ ಉಮಾದೇವಿ. ಅವಳು ಬಡಿಸೋದು ಎಂತ ಅನ್ನವನ್ನ ಬಡಿಸ್ತಾಳಂದ್ರೆ ಪ್ರಮಾಣ ಪ್ರಮೇಯ ಸಹಿತವಾದ ಅಂದ್ರೆ ಅನ್ನ ಬಡಿಸೋದು. ನಾವು ಊಟ ಮಾಡುವಾಗ ಏನ್ ಮಾಡ್ತೀವಿ, ಫಸ್ಟ್ ಅನ್ನ ಹಾಕ್ತಾರೆ. ಅನ್ನ ಹಾಕಿದ ಮೇಲೆ ಅದು ಬರೀ ಅನ್ನವನ್ನ ನಮ್ಗೆ ಉಣ್ಣಕ್ ಆಗೋದಿಲ್ಲ ಅಂದ್ರೆ ಅನ್ನ ಅಂಬೋದು ಪ್ರಮೇಯ ಅಂತ ಹೇಳ್ತಾರೆ, ಚಮತ್ಕಾರವಾಗಿ ಹೇಳ್ತಾರೆ. ಇದು ಆಕ್ಚುಲಿ ಅದಮಾರ್ ಸ್ವಾಮಿಗಳು ಹೇಳಿದ್ರು. ಅನ್ನ ಅದಮಾರಿಲ್ಲ, ವಿದ್ಯಾ ಭಂಡಾರಕರೇ ಸ್ವಾಮಿಗಳು ಹೇಳಿದ್ದು. ಪ್ರಮೇಯ ಅಂಬೋದು ಒಂದು ಅನ್ನಕ್ಕೆ ಸಮಾನ. ಅದು ಬರೀ ಪ್ರಮೇಯ ಅಂದ್ರೆ ಏನು, ನಾವು ಶಾಸ್ತ್ರದಲ್ಲಿ ಇವಾಗ ಕಲಿತಾ ಇದ್ದೀವಲ್ಲ ಈ ವಿಷಯಗಳಲ್ಲ, ಅನೇಕ ವಿಷಯಗಳು ಹರಿಕಥಾಂಸಾರದಲ್ಲಿ ಎಲ್ಲ ನಾವು ಕಲಿತಾ ಇದ್ದೀವಿ. ಆ ವಿಷಯಗಳೆಲ್ಲ ಪ್ರಮೇಯಕ್ಕೆ ಹೋಲಿಸ್ತಾರೆ, ಒಂದು ಚಮತ್ಕಾರವಾಗಿ ಹೋಲಿಸ್ತಾರೆ. ಆ ಒಂದು ರುದ್ರಾಣಿ ಆ ಊಟ ಬಡಿಸೋ ಕ್ರಮವನ್ನ ಹೇಳ್ತಾ ಇದ್ದಾರೆ. ಪ್ರಮೇಯ ಅಂದ್ರೆ ಭಗವಂತನ ಬಗ್ಗೆ ಇರುವಂತ ವಿಷಯ, ಏನು ಭಗವಂತ ಸರ್ವೋತ್ತಮ, ತಾರತಮ್ಯ ಇದೆ, ಈ ತರ ಎಲ್ಲ ಹೇಳೋದು, ಇದೆಲ್ಲ ಪ್ರಮೇಯ. ಸೊ ಈ ತರ ಒಂದು ಅನ್ನವನ್ನ ನೀವು ಬಡಿಸಿದಾಗ ತಕ್ಕಂತ ನಾವು ಊಟ ಮಾಡಕ್ ಆಗೋದಿಲ್ಲ, ಅದನ್ನ ಬರೀ ಊಟ ಮಾಡಕ್ ಆಗೋದಿಲ್ಲ. ಓ ಸರ್ವೋತ್ತಮ ಅಂತ ಹೇಳ್ತಾರಲ್ಲ, ತಾರತಮ್ಯ ಅಂತ ಹೇಳ್ತಾರಲ್ಲ, ಅಪೌರುಷ ವೇದಾಂತ ಹೇಳ್ತಾರೆ, ಇದೆಲ್ಲ ನಿಜವೋ ಇಲ್ಲವೋ ಇದೆಲ್ಲ ನಮ್ಗೆ ಸಂದೇಹಗಳು ಬರುತ್ತೆ. ಅವಾಗ ಸಂದೇಹ ಬಂದಾಗ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಪ್ರಮಾಣವನ್ನ ಸಪ್ಲೈ ಮಾಡಬೇಕು. ಪ್ರಮಾಣ ಅಂದ್ರೆ ನೋಡಿ ನಾನ್ ಹೇಳೋದು ಸುಮ್ಮನೆ ಮಾತಲ್ಲ, ಈ ತರ ಇದೆ ಅಂಬೋದನ್ನ ಸಮರ್ಥನೆ ಮಾಡಬೇಕು. ನಮ್ಮ ಆಚಾರ್ಯ ಹೇಳಿದ ಸಿದ್ಧಾಂತ ಎಲ್ಲ ಸುಮ್ಮನೆ ನಾವು ಹೇಳಿದ್ದ ನಾವು ಮಾಡಿದ್ರು ತಗೊಂಡ್ ಬಿಡ್ತೀವಿ, ಆಚಾರ್ಯ ಹೇಳೋದು ಪರಮ ಪ್ರಮಾಣ ಅಂತ. ಸ್ವಲ್ಪ ಕ್ವಶನ್ ಮಾಡೋರು ಕ್ವಶನ್ ಮಾಡಿರೋದಾಗ ನೋಡಿ ಇಲ್ಲಿ ಹೀಗೆ ಹೀಗೆಲ್ಲ ಪ್ರಮಾಣ. ಪ್ರಮಾಣ ಅಂದ್ರೆ ಪ್ರೂಫ್, ಪ್ರೂಫ್ ಇದೆಯಾ ಅಂತ ಪ್ರೂಫ್ ತೋರಿಸೋದು, ಅದಕ್ಕೆ ಪ್ರಮಾಣ ಅಂತ. ಅದನ್ನ ಬಂದು ಹುಳಿ ಸಾರಿಗೆ ಹೋಲಿಸ್ತಾರೆ. ಅನ್ನ ಬರೀ ಊಟ ಮಾಡಕ್ ಆಗೋದಿಲ್ಲ, ಹುಳಿ ಸಾರು ಸೇರ್ಕೊಂಡ್ರೆ ಊಟ ಮಾಡಕ್ ಆಗತ್ತೆ. ಸೊ ಊಟ ಮಾಡುವಾಗ ಏನ್ ಮಾಡ್ಬೇಕು, ಇನ್ನು ಏನ್ ಹೇಳ್ತಾರಂದ್ರೆ ಅದು ಪ್ರಮಾಣ ಪ್ರಮೇಯ ಅಂಬೋದು ಭಕ್ಷ್ಯ ಭೋಜ ತರ ಇರತ್ತೆ, ಅನ್ನ ಸಾಂಬಾರ್ ಹುಳಿ ಸಾರು ತರ ಅದಿರತ್ತಂತೆ. ಆಮೇಲೆ ಅದು ಬಾಯಲ್ಲಿ ಹಾಕೊಳ್ಳುವಾಗ ಏನ್ ಯಾವ ಜೊತೆಯಲ್ಲಿ ಊಟ ಮಾಡ್ತೀವಿ ಅಂದ್ರೆ ಈ ಒಂದು ಲೇಹ್ಯಗಳು ಉಪ್ಪಿನಕಾಯಿ ಅಥವಾ ಗೊಜ್ಜು ಮುಂತಾದೆಲ್ಲ ಇರುತ್ತೆ, ಅದೆಲ್ಲ ಏನ್ ಮಾಡ್ತೀವಿ ನಾವು ನಕ್ಕತ್ತೀವಿ, ಬಾಯಲ್ಲಿ ಇಟ್ಟುಕೊಂಡು ಸ್ವಲ್ಪ ಚೂಪಿ ಚೂಪಿ ನಕ್ಕತ್ತೀವಿ ಅಂದ್ರೆ ನಮ್ಗೆ ಅದು ಪ್ರಮೇಯ ಆಯ್ತು, ಪ್ರಮಾಣ ಆಯ್ತು. ಇವಾಗ ಏನಾಯ್ತು, ಪ್ರಶ್ನೆ ಬರುತ್ತೆ. ಪ್ರಮಾಣ ಪ್ರಮೇಯ ವಿಷಯಗಳು ಹೇಳಿದ್ದಾರೆ, ಅದಕ್ಕೆ ಬೇಕಾದ ಪ್ರಮಾಣಗಳನ್ನು ತೋರಿಸಿದ್ದಾರೆ. ಅದಾದ ಮೇಲೆ ನಮ್ಮ ಮನಸ್ಸಿಗೆ ಸ್ವಲ್ಪ ಮೆಲುಕ ಹಾಕ್ತೀವಿ ನಾವು, ಏನು ಇದಕ್ಕೆ ಇದು ತೊಂದರೆ ಆಗತ್ತೆ, ಹೇಗೆ ದೇವರು ಈ ತರ ಒಂದು ಯಾಕೆ ನಾಟಕ ಮಾಡಿದ, ಯಾಕೆ ಹೀಗೆ ಮಾಡಿದ, ಈ ತರ ಪ್ರಶ್ನೆಗಳು ಬರುತ್ತೆ. ಅದು ಚೂ ಆನ್ ಇಟ್, ಅದಕ್ಕೆ ಬಂದು ಲೇಹ್ಯ ಅಂತ ಹೇಳ್ತಾರೆ. ಅದು ಚೂ ಮಾಡಿದಾಗ ಪ್ರಶ್ನೆಗಳು ಹಾಕಿದಾಗ ಅದಕ್ಕೆ ಸಮಾಧಾನಗಳು ಕೊಡ್ತಾಳೆ. ಯಾರು ಕೊಡ್ತಾಳೆ, ಇವಳೆ ಕೊಡ್ತಾಳೆ, ಉಮಾದೇವಿಯನ್ನೇ ನಮ್ಗೆ ಬುದ್ಧಿ. ಬುದ್ಧಿ ಎಂಬ ಭದ್ರ ಮಂಟಪದಲ್ಲಿ ಕುಳ್ಳಿರಿಸಿ ಅಂತ ಹೇಳ್ತಾರಲ್ಲಿ. ಭದ್ರ ಮಂಟಪ ಏನು, ನಮ್ಮಲ್ಲಿ ಇರುವಂತ ಭದ್ರವಾಗಿರುವಂತ ಮಂಟಪ ಆ ನಮ್ಗೆ ದೇವರು ಕೊಟ್ಟ ಬುದ್ಧಿ. ಆ ಬುದ್ಧಿಯನ್ನು ಉಪಯೋಗ ಮಾಡಿ ನಮಗೆ ಬಂದ ಪ್ರಶ್ನೆಗೆ ಉತ್ತರ ಸಿಕ್ಕತ್ತೆ. ಅಂದ್ರೆ ನಮ್ಮ ಗುರುಗಳು ನಮ್ಗೆ ಹೋಗಿ ಕೇಳ್ತೀವಿ, ಗುರುಗಳ ಹತ್ರ ಹೋಗಿ ಎಲ್ಲೋ ಪ್ರವಚನ ಕೇಳ್ತೀವಿ, ಅಲ್ಲಿ ಹೋಗಿ ಕೇಳ್ತೀವಿ, ಅವ್ರು ಹೀಗೆ ಹೀಗೆ ಅಂತ ಹೇಳ್ಬಿಡ್ತಾರ. ಹೇಳಿದ ಅವ್ರು ಚಂದಾಗೆ ಹೇಳಿರ್ತಾರ, ಅವ್ರು ಹೇಳಿದ ಮೇಲೆ ನಮ್ಮ ಮನಸ್ಸಲ್ಲಿ ಅದು ಹೊಳೆಯಬೇಕು, ಅದು ಅರ್ಥ ಆಗ್ಬೇಕು. ಯಾರು ಹೇಳಿದ ಕೂಡಲೇ ನಾವು ಹಾಗೇ ಒಂದು ಪ್ಯಾರೆಕ್ ಮಾಡಿದ್ರೆ ಬಂದ ವೇಗದಿಂದ ಅದು ಹೊರಟೋಗ್ಬಿಡುತ್ತೆ. ಅದು ನಮ್ಮ ಮನಸ್ಸಲ್ಲಿ ಸ್ಥಿರವಾಗಿ ಕೂತು ಹೊಳೆಯಬೇಕು. ಅಂದ್ರೆ ಒಳಗೆ ನಮ್ಗೆ ಇರುವಂತ ಆ ಬುದ್ಧಿ ಅಭಿಮಾನಿಯಾದಂತ ಉಮಾದೇವಿ ನಮ್ಗೆ ಪ್ರೇರಣೆಯನ್ನ ಅವಳು ಕೊಡಬೇಕು. ಅದು ಭದ್ರ ಮಂಟಪ ಆಗುತ್ತೆ. ಭದ್ರ ಮಂಟಪ ಅಂದ್ರೆ ಅದೇ ಅದು ಭೂಷಣಕರವಾಗಿರುವಂತ ಮಂಟಪ ಅಂಬೋದಕ್ಕೆ ಮಡಿಭೂಷಾಯ ಮಂಟಪ ಅಂದ್ರೆ ಮಡಿಭೂಷಾಯಂ ಅಂತ ಧಾತು. ಒಂದು ಅಲಂಕೃತವಾಗಿ ಇರುವಂತ ಭೂಷಣ ಶೋಭೆಯಿಂದ ಕೂಡಿರುವಂತ ಆ ಮಂಟಪ ಭದ್ರ ಮಂಟಪದಲ್ಲಿ ಕುಳ್ಳಿರಿಸಿ ಅಂತ ಹೇಳ್ತಾರೆ. ಸೊ ಹಾಗೆ ಅದು ನಮ್ಗೆ ಉತ್ತರ ಸಿಕ್ಕತ್ತೆ. ಉತ್ತರ ಸಿಕ್ಕಿದ ಮೇಲೆ ಏನಾಗತ್ತೆ, ಕುಡಿತೀವಿ, ಪೇಯ ಕುಡಿತೇವೆ. ಕುಡಿತೀವಿ ಅಂದ್ರೆ ನೀರಂತೆ ಒಳಗಡೆ ಹೋಗ್ಬಿಡತ್ತೆ, ಊಟ ತಿಂಗಿ ಇಲ್ಲ. ಸೊ ಹೀಗೆ ಭೋಜನ ಮಾಡಬೇಕು ಅಂತ. ಹೀಗೆ ಮಾಡಿದ್ರೆ ದೇವರು ಅಂದ್ರೆ ಬೇಸಿಕಲಿ ಏನಾಯ್ತು, ಪ್ರಮಾಣ ಪ್ರಮೇಯ ಪ್ರಶ್ನ ಉತ್ತರ ಬುದ್ಧಿಯನ್ನು ಉಪಯೋಗಿಸಿ ಇಷ್ಟೆಲ್ಲ ಇರುವಾಗ ಏನಾಯ್ತು, ಅದು ನಮಗೆ ರೋಗವನ್ನ ಕೊಡೋದಿಲ್ಲ. ಭಗವಂತನ ಚಿಂತನೆಯಲ್ಲಿ ಊಟ ಆಯ್ತು, ರೋಗ ಬರೋದಿಲ್ಲ, ಅದಕ್ಕೆ ರುದ್ರಾಣಿ ಅಂತ ಹೇಳ್ತಾರೆ. ಸೊ ಹಾಗೆ ಗೌರಿ ಪೂಜೆಯನ್ನ ನಾವು ಮಾಡಬೇಕು ಅಂತ ಇವತ್ತು ನಾವು ಗೌರಿ ಪೂಜೆಯನ್ನ ಮಾಡುವಾಗ ಈ ಚಿಂತನೆ, ಇವತ್ತು ನಾಳೆ ಮಾಡುವಾಗ ಈ ಚಿಂತನೆ. ಅದ್ರ ಜೊತೆಯಲ್ಲಿ ಗೌರಿ ಪೂಜೆಯಲ್ಲೇ ನಿಲ್ಲಬಾರದು, ನಾವು ದೇವರನ್ನ ಪೂಜೆ ಮಾಡಬೇಕು. ದೇವರಂದ್ರೆ ವಿಶೇಷವಾಗಿ ಇವತ್ತು ಹೇಳ್ತಾರೆ, ಇವತ್ತು ತ್ರೇತಾಯುಗ ಒಂದು ತ್ರೇತಾಯುಗ ಶುರುವಾದ ದಿವಸನೂ ಇವತ್ತು ಅಂತ ಹೇಳ್ತಾರೆ. ಅದಕ್ಕೆ ತರ್ಪಣವನ್ನು ಕೊಡ್ತಾರೆ, ಪಿತೃ ತರ್ಪಣ ಎಲ್ಲ ಉಂಟು, ಶಣ್ಣವತೀಶ್ವರದ ತರ್ಪಣ ಇವತ್ತು ಉಂಟು. ಇನ್ನೊಂದೇನು ಅಂದ್ರೆ ಪರಶುರಾಮ ಜಯಂತಿಯನ್ನು ಹೇಳ್ತಾರೆ. ಈ ಪರಶುರಾಮರ ಕಥೆಯನ್ನ ನಾವು ಕೇಳಿರ್ತೀವಿ, ಎಲ್ರು ಕೇಳಿರ್ತೀವಿ. ಪರಶುರಾಮರ ಕಥೆ ಬಂದದ್ದು ಪರಶುರಾಮರ ಹೇಗೆ ರೇಣುಕಾದೇವಿ ಜಮದಗ್ನಿಯಲ್ಲಿ ಹುಟ್ಟುತ್ತಾರ, ಅವರು ಹೇಗೆ ಅವರು ಕ್ಷತ್ರಿಯರನ್ನ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡ್ತಾರ ಅಂದ್ರೆ ನಮ್ಮಲ್ಲಿ ಇದ್ದು ನಮ್ಮಲ್ಲಿ ಇರುವಂತಹ ದುಷ್ಟ ಕ್ಷತ್ರಿಯರು ನಮ್ಮಲ್ಲಿ ಬರುವಂತಹ ಅಹಂಕಾರ ಈ ತರ ಒಂದು ಒಂದು ಕ್ಷತ್ರಿಯರನ್ನ ನಮ್ಮಲ್ಲಿ ಬರುವಂತಹ ಕ್ರೋಧ ಇದೆಲ್ಲ ಅವರೆಲ್ಲ ತೆಗಿತಾರೆ. ಅದು ಒಂದು ಅರ್ಥ. ಮೋರ್ ಇಂಪಾರ್ಟೆಂಟ್ಲಿ ಐ ಆಮ್ ಜಸ್ಟ್ ಪಾಸಿಂಗ್ ದಟ್ ಪರಶುರಾಮರ ಕಥೆಯನ್ನ ನಾನು ಪಾಸ್ ಮಾಡ್ತಾ ಇದ್ದೇನೆ, ಯಾಕೆಂದ್ರೆ ನಿಮ್ಗೆಲ್ಲರಿಗೇನು ಪರಶುರಾಮರ ಕಥೆ ಗೊತ್ತಿರುತ್ತೆ. ಬಟ್ ವಿಶೇಷವಾಗಿ ಪರಶುರಾಮರ ಧ್ಯಾನ ಹೇಗೆ ಮಾಡಬೇಕು ಅಂದ್ರೆ ಹೇಳ್ತಾರೆ ಆಚಾರ್ಯರು, ತೋರಿಸಿಕೊಟ್ಟಿದ್ದಾರೆ. ಪರಶುರಾಮರು ಬಂದು ಅತೀ ಕಾಂತಿಯಿಂದ ಇರ್ತಾರಂತೆ. ಅತೀ ಕಾಂತಿಯಿಂದ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೇನೋ ಅವರು ಕಾಂತಿಯುಕ್ತರಾಗಿ ಇರ್ತಾರಂತೆ. ಅವರ 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 ಬಣ್ಣನು ಆ ಒಂದು ಬಂಗಾರದಂತೆ ಚೆಂದಾಗಿ ಹೊಳೆಯುವಂತ ಬಣ್ಣ ಅವರಿಗೆ ಇರತ್ತಂತೆ. ಮತ್ತು ಕೈಯಲ್ಲಿ ಬಂದು ಆ ಒಂದು ಇದು ಏನ್ ಹೇಳ್ತಾರೆ ಪರಶು, ಒಂದು ಆಕ್ಸ್ ಅನ್ನ ಒಂದು ಕೈಲಿ ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈಲಿ ಲೆಫ್ಟ್ ಹ್ಯಾಂಡ್ ಲಿ ಧನುಷನ್ನ ಇಟ್ಕೊಂಡಿದ್ದಾರೆ. ಮತ್ತು ದೇವತೆಗಳೆಲ್ಲ, ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಇವರನ್ನ ಸ್ತೋತ್ರ ಮಾಡುತ್ತಾರೆ ಮತ್ತು ಇವರಿಂದ ಜ್ಞಾನವನ್ನ ಪಡಿತಾ ಇರ್ತಾರಂತೆ. ಇಷ್ಟು ನಾವು ಪರಶುರಾಮ ದೇವರನ್ನ ಚಿಂತನೆ ಮಾಡಬೇಕು. ವಿಶೇಷವಾಗಿ ಎಲ್ಲಿ ಚಿಂತನೆ ಮಾಡಬೇಕಂದ್ರೆ ನಾವು ಬೆಳಿಗ್ಗೆ ನಾವು ದೀಪ ಹಚ್ಚುವಾಗ ಅಲ್ಲಿ ಅಗ್ನಿಯಲ್ಲಿ ಪರಶುರಾಮರನ್ನ ಚಿಂತನೆ ಮಾಡಬೇಕು ಅಂತ. ಅಗ್ನಿ ಅಂತರ್ಗತ ಪರಶುರಾಮರನ್ನ ಚಿಂತನೆ ಮಾಡಿದಾಗ ಆ ದೀಪ ನಮ್ಮ ಪಾಪವನ್ನ, ಬರೀ ಒಂದು ದೀಪವನ್ನ ಹಚ್ಚಿಬಿಟ್ರೆ ನಮ್ಗೆ ಪಾಪ ಎಲ್ಲ ಹೋಗಿ ಪುಣ್ಯ ಏನು ಬರಲ್ಲ. ಈ ತರ ಚಿಂತನೆ ಅಲ್ಲಿ ಅಗ್ನಿ ಅಂತರ್ಗತ ಹರಣಿ ಪರಶುರಾಮ ಅಂತ, ಹರಣಿ ಪರಶುರಾಮನನ್ನ ಚಿಂತನೆ ಮಾಡಿ ನಾವು ಹಚ್ಚಿದರೆ, ಬೆಳಕು ಹಚ್ಚಿದರೆ ಅವ್ರು ಏನು ಕೊಡ್ತಾರಂದ್ರೆ ಪಾಪವನ್ನ ತೆಗೆದು ಜ್ಞಾನವನ್ನ ಕೊಡ್ತಾರಂತ. ಏನು ಜ್ಞಾನ ಅಂದ್ರೆ, ಸಾಮಾನ್ಯವಾಗಿ ಜನರಿಗೆ ರಾಮಕೃಷ್ಣ ಅಂತಾರೆ ಹೊರತು ಪರಶುರಾಮರು ದೇವರು ಎಂಬುವ ಜ್ಞಾನವೇ ಇರೋದಿಲ್ಲ. ಸೊ ಪರಶುರಾಮರ ಬಗ್ಗೆ ಯಾರಿಗೇನೋ ಅಷ್ಟು ಗೊತ್ತಾಗೋದಿಲ್ಲ. ಸೊ ಪರಶುರಾಮ ದೇವರು ತನ್ನ ಬಗ್ಗೆಯ ಜ್ಞಾನವನ್ನ ನಮಗೆ ಕೊಟ್ಟು ಆ ಪಾಪ ಎಲ್ಲ ಪಾಪವನ್ನು ಸುಟ್ಟು ಬಿಡುತ್ತಾರಂತ. ಇದನ್ನ, ಈ ರಹಸ್ಯವನ್ನ ತಿಳ್ಕೊಂಡಂತ ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ ಮತ್ತು ಐತ್ರೇಯ ಉಪನಿಷತ್ ಅದೇ ಸ್ಪಷ್ಟ ಹೋತೃ ಸದನದಲ್ಲಿ. ಇನ್ನೊಂದು ಏನಂದ್ರೆ, ನಾವು ತಪ್ಪು ಮಾಡೋದ್ರಲ್ಲಿ ಫಸ್ಟ್ ಮೊಟ್ಟ ಮೊದಲು ನಮ್ಮ ನಮ್ಮ ವಾಕ್ಶುದ್ಧಿ ಇಲ್ಲ ನಮ್ಗೆ. ನಾವು ಉಚ್ಚಾರಣೆ ಮಾಡುವಾಗ ಎಷ್ಟೋ ತಪ್ಪುಗಳಾಗತ್ತೆ, ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬೋದು, ಅಲ್ಪಪ್ರಾಣ ಮಹಾಪ್ರಾಣ ಆಗ್ಬೋದು, ಅಥವಾ ಆ ಸ್ವರದಲ್ಲಿನೂ ಏನಾದ್ರು ವ್ಯತ್ಯಾಸ ಆಗ್ಬೋದು, ಒಂದಕ್ಕೊಂದು ಓದ್ತೀವಿ ಏನೋ ನಮ್ಗೆ ಗೊತ್ತಿಲ್ಲ, ಎಲ್ಲ ಸರಿಯಾಗ ಇರತ್ತ ಬಾಯಿಂದ ಬರವಾಗ ಏನೋ ಒಂದಕ್ಕೊಂದು ಆಗ್ಬಿಡತ್ತೆ. ಆ ದೋಷಕ್ಕೆಲ್ಲ ಎಲ್ಲ ದೇವತೆಗಳು ಅಸ್ತು 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 ಅಂತ ಹೇಳ್ತಾ ಇರ್ತಾರಂತೆ. ಸೊ ಒಂದಕ್ಕೊಂದು ನಾವು ಬುದ್ಧಿ ಕೊಡೋ ಬದಲಾಗಿ ಅಜ್ಞಾನವನ್ನ ಕೊಡುವಂತ ಆಗ್ಬಿಟ್ರೆ, ನಾವು ಹೇಳುವಂತ ಧಾಟಿಯಿಂದ ಒಂದಕ್ಕೊಂದು ಅರ್ಥ ಬಂದ್ರೆ ಏನಾಗತ್ತೆ. ಅದಕ್ಕೆ ಈ ಹೋತೃ ಸದನದಲ್ಲಿ ಅಂತ ಅಂದ್ರೆ, ದೀಪ ಹಚ್ಚುವಾಗ ನಮ್ಮ ಬಾಯಲ್ಲಿ ಇರುವಂತದ್ದೇನು, ನಮ್ಮ ಬಾಯಲ್ಲಿ ಮಾತಿಗೆ ಸ್ವಾಹಾದೇವಿ ಅಂತ ಹೇಳ್ತೀವಿ. ಸ್ವಾಹ ಅಗ್ನಿಯ ಭಾರ್ಯಳಾದಂತ ಸ್ವಾಹಾದೇವಿ, ಈ ಅಗ್ನಿ ಭಾರ್ಯಳಲ್ಲಿ ಇರುವಂತ ಭಾರತೀಯ ರಮಣ ಮುಖ್ಯ ಪ್ರಾಣರಲ್ಲಿ ಇರುವಂತ ಹರಣಿ ಪರಶುರಾಮರೇ ಇದ್ದಾರೆ. ಸೊ ಅವರನ್ನ ಜ್ಞಾಪಕ ಮಾಡಿಕೊಂಡು ನಾವು ದಿನಾಗಲು ಒಂದು ದೀಪವನ್ನ ಹಚ್ಚಿ ಇಟ್ರೆ ಅವರು ನಮ್ಮ ವಾಕ್ ದೋಷ ಏನೋ ತಪ್ಪು ಆದ್ರೂ ಅವ್ರಿಗೆ ಗೊತ್ತು, ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತು, ಎಲ್ಲ ಅವ್ರಿಗೆ ಗೊತ್ತಿದೆ. ಸೊ ಇದನ್ನ ನಾವು ನೆನಪು ಮಾಡಿಕೊಂಡು ದೇವರ ದೀಪ ಹಚ್ಚಿದ್ರೆ ನಮ್ಮ ಪಾಪ, ನಮ್ಮ ವಾಕ್ ದೋಷದಿಂದ ಆಗುವಂತ ಪಾಪ ಎಲ್ಲ ಪಾಪವನ್ನು ತೆಗಿತಾರೆ. ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಇದನ್ನ ಹೇಳಿದ್ದಾರೆ ಗಂಡಸರಿಗೆ, ಎಸ್ಪೆಷಲಿ ದಿಸ್ ಇಸ್ ಎಸ್ಪೆಷಲಿ ಇಂಪಾರ್ಟೆಂಟ್ ಫಾರ್ ಮೆನ್. ಅದಕ್ಕೆ ಹೇಳ್ತಾರೆ, ಗಾಯತ್ರಿ ಜಪ ಮಾಡುವಾಗ ಫಸ್ಟ್ ನೀವು ಚತುರ್ದಶಿಯಲ್ಲಿನೂ ಇದನ್ನ ಉಲ್ಲೇಖನ ಮಾಡ್ತಾರೆ. ಯಾಕೆಂದ್ರೆ ಇದು ಗಂಡಸರು ಹೇಳ್ತಾರೆ ಗಾಯತ್ರಿ, ನಾವು ಅಟ್ಲೀಸ್ಟ್ ಇದು ಏನಂತ ತಿಳ್ಕೊಳ್ಳೋದು ನಮಗೇನು ಕಾಮನ್. ಏನು ಅಂದ್ರೆ, ತತ್ ಸವಿತುವರೇ ನಿಯಮ ತತ್ ಅಂತ ಅವ್ರು ಶುರು ಮಾಡ್ತಾರಲ್ಲ ಫಸ್ಟ್ ಗಾಯತ್ರಿಯಲ್ಲಿ, ದಿಯೋಯೋನ ಪ್ರಚಾರ ಬುದ್ಧಿಯಲ್ಲಿ ಇದ್ದು ಬುದ್ಧಿಯನ್ನ ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡುವಂತ ಅವ್ರು ಹೇಳ್ತಾರೆ ನೋಡಿ ಅಲ್ಲಿ. ತತ್ ಸವಿತುರ್ ವರೇಣಿ ಅಂತ ಅವ್ರು ಹೇಳುವ ಫಸ್ಟ್ ಅಕ್ಷರದಲ್ಲಿ ಅಗ್ನಿ ಅಂತ. ಆ ಅಗ್ನಿಯಲ್ಲಿ ಇರುವಂತ ಪರಶುರಾಮನನ್ನ ನೀನು ತಿಳಿದು ಅವನೇ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾನ, ಆ ಪರಶುರಾಮನೇ ಪ್ರಚೋದನೆ ಮಾಡ್ತಾನ ಅಂತ ನೀನು ತಿಳ್ಕೋ ಅಂತ ಈ ರಹಸ್ಯವನ್ನ ನಮ್ಮ ಆಚಾರ್ಯರು ಹೇಳಿದ್ದಾರೆ. ರಹಸ್ಯವಾಗಿ ಒಂದು ಗುರು ಶಿಷ್ಯರ ಮೂಲಕವಾಗಿ ಇದನ್ನ ತಿಳಿಸಿಕೊಟ್ಟಿದ್ದಾರೆ. ಇದನ್ನ ತಿಳ್ಕೊಂಡ ಅಂದ್ರೆ ಗಾಯತ್ರಿ ಹೇಳೋರಿಗೆ, ಆ ಗಾಯತ್ರಿ ಹೀಗಿದೆ ಅಂತ ತಿಳ್ಕೊಳ್ಳೋರಿಗೆ ಎಲ್ಲರಿಗೆ ಜ್ಞಾನ ಬರೋದಿಲ್ಲ ನೋಡಿ. ಕೆಲವರಿಗೆ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಇದನ್ನ ಬೃಹದಾರಣ್ಯ ಉಪನಿಷತ್ತಲ್ಲಿ ಹೇಳಿಕೊಟ್ಟಿದ್ದಾರೆ. ಇದನ್ನ ತಿಳ್ಕೊಳ್ಳೋದು ಮೂಲಕವಾಗಿ ನಮಗೆ ಜ್ಞಾನ ಬರುತ್ತೆ. ಜ್ಞಾನ ಪರಶುರಾಮ ದೇವರನ್ನ ಚಿಂತನೆ ಮಾಡುವುದರ ಮೂಲಕವಾಗಿ ಪಾಪ ಅವರ ಅಗ್ನಿ ಅಂತರ್ಗತ ಇದ್ದಾರೆ. ಸೊ ಪಾಪ ಎಲ್ಲ ಸುಟ್ಟು ಹೋಗುತ್ತೆ. ನಮ್ಮ ವೈಷ್ಣದೇವ ಇದೆಲ್ಲ ಮಾಡೋಕೆ ನಮ್ಗೆ ಫೆಸಿಲಿಟಿ ಇಲ್ಲ ಆಗಿರ್ಬೋದು, ಆ ಸರಿಯಾದ ಸಾಮಾನು ಸಿಕ್ಕಲಾಗಿರ್ಬೋದು. ನೀವು ಅಗ್ನಿ ನೀವು ತುಳಸಿಗೆ ನೀರಿರುವಾಗ ಅಗ್ನಿ ಅಂತರ್ಗತ ಹರಣಿಪತಿ ಪರಶುರಾಮನ್ನ ಧ್ಯಾನ ಮಾಡ್ಕೊಳ್ಳಿ, ದೀಪ ಹಚ್ಚವಾಗ ಮಾಡ್ಕೊಳ್ಳಿ. ದೇವರು ನಮ್ಮ ಪಾಪವನ್ನ ಆತರ ಬರುವಂತ ಪಾಪವನ್ನೆಲ್ಲ ತೆಗೆದು ಬಿಡ್ತಾನೆ. ಸೊ ಇವತ್ತು ಆ ಪರಶುರಾಮರ ದಿವಸ. ಸೊ ಇದನ್ನ ಜ್ಞಾಪಕ ಮಾಡ್ಕೋಬೇಕು ನಾವು. ಇದು ಅನುಸಂಧಾನಕ್ಕೆ. ದೀಸ್ ಆರ್ ಆಲ್ ಸಿಂಪಲ್ ಸಿಂಪಲ್ ಥಿಂಗ್ಸ್. ಅದಕ್ಕೆ ಈ ವೈಶಾಖ ಮಾಸ ಧರ್ಮ ಬರೋವಾಗ್ಲೇ ಅವ್ರದೇ ಹೇಳ್ತಾರೆ, ಎಲ್ಲಾ ಸುಲಭವಾದ ಧರ್ಮಗಳು ದೊಡ್ಡ ಒಂದು ಲಿಸ್ಟ್ ಕೊಡ್ತಾರೆ, ಒಂದೊಂದಕ್ಕೇನೋ ಒಂದೊಂದು ಫಲ ಫಲ ಫಲ, ಇದಕ್ಕೆ ಇದು ಬರುತ್ತೆ, ಇದಕ್ಕೆ ಇದು ಬರುತ್ತೆ ಅಂತ ಹೇಳ್ತಾರೆ. ಸಿಂಪಲ್ ನೀರು ಏನೇ ಕೊಡಿ ಅಂತ, ಏನೇ ದಾನ ಕೊಟ್ಟರು ಆ ದಾನ ಕೊಡುವಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ದಾನ ಕೊಡುವಾಗ ಇದು ಪರಶುರಾಮನಿಗೆ ಸಂಬಂಧಪಟ್ಟದೆ. ಪರಶುರಾಮರು ಏನ್ ಮಾಡ್ತಾರೆ, 21 times ಹೋಗ್ತಾರೆ, ಹೋಗಿ ದುಷ್ಟಶತ್ರಿಯರನ್ನೆಲ್ಲ ಧ್ವಂಸ ಮಾಡ್ತಾರೆ. ಧ್ವಂಸ ಮಾಡಿದ ಮೇಲೆ ಆ ರಾಜ್ಯವೆಲ್ಲ ಅವ್ರಿಗೆ ಬಂದ್ಬಿಡುತ್ತೆ. ಆ ರಾಜ್ಯವೆಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನು, ಎಲ್ಲ ರಾಜ್ಯ, ಎಲ್ಲ ಒಂದು ಭೂಮಿಯನ್ನು ಎಲ್ಲ ಬ್ರಾಹ್ಮಣರಿಗೆ, ಉಂಟಾದವರಿಗೆ, ಒಳ್ಳೆಯವ್ರಿಗೆ, ಎಲ್ಲರಿಗೇನು ದಾನ ಮಾಡಿಬಿಡ್ತಾರಂತೆ. ಅದಕ್ಕೆ ದಾನ ನೀವು ಈ ತಿಂಗಳು ಕೊಡೋವಾಗ ಆ ಪರಶುರಾಮರನ್ನ ಸ್ಮರಣೆ ಮಾಡಬೇಕು. ಕೊಡೋರು ನಾವಲ್ಲ, ನಮ್ಮಲ್ಲಿ ನಿಂತು ಕೊಡುವನು ಆ ಪರಶುರಾಮ, ಹರಣಿಪತಿ ಪರಶುರಾಮನೇ ಕೊಡ್ತಾ ಇದ್ದಾನೆ. ಸೊ ಆ ದಾನ ಕೊಡೋವಾಗಲೂ ಪರಶುರಾಮರನ್ನ ಸ್ಮರಣೆ ಮಾಡಬೇಕು. ಸೊ ಅದು ಈ ತಿಂಗಳಿಗೆ ಬರುತ್ತೆ. ಇನ್ನೊಂದು ಏನ್ ಹೇಳ್ಬೇಕು ಅನ್ಕೊಂಡೆ ಅಂದ್ರೆ, ಈ ಸಂದರ್ಭದಲ್ಲಿ ಆ ಒಂದು ಕಾರ್ತವೀರ್ಯಾರ್ಜುನ ಹೇಳ್ಬೇಕು. ಕಾರ್ತವೀರ್ಯಾರ್ಜುನ ಎಂಬುವನು ದತ್ತಾತ್ರೇಯರನ್ನ ಉಪಾಸನೆ ಮಾಡಿ ಆ ವರಗಳನ್ನ, ವರಗಳು ಒಂದು 4 ವರಗಳು ದೇವರು ತುಂಬಾ ಮೆಚ್ಚುತ್ತಾರೆ. ನಮ್ಗೆ ನಾವು ಇದು ಹೇಳುವಾಗ ಬ್ರಹ್ಮಾಂಡಂ ವರಮಂದಿರಂ ಆ ಶ್ಲೋಕ ಹೇಳುವಾಗಲೂ ಹೈ ಹಯ ಅಂತ ಇವರು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಕಾರ್ತವೀರ್ಯಾರ್ಜುನನ ಸ್ಮರಣೆಯೂ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ಇಂಥ ಕಾರ್ತವೀರ್ಯಾರ್ಜುನ ಚಕ್ರವರ್ತಿಯಲ್ಲಿ ಬರ್ತಾನೆ, ಚಕ್ರವರ್ತಿ ಕಕ್ಷೆಯಲ್ಲಿ ಅವನು ಬರ್ತಾನೆ. ಅವನು ದತ್ತಾತ್ರೇಯರನ್ನ ಒಲಿಸಿ ದತ್ತಾತ್ರೇಯರು ಅವ್ರಿಗೆ 4 ವರಗಳು ಕೊಟ್ಟಿದ್ದಾರೆ. ಏನು ಅಂದ್ರೆ, ಒಂದು ಭುಜಬಲ. ಭುಜಬಲ ಎಂತ ಭುಜಬಲ ಅಂದ್ರೆ, ಯಾವಾಗ ಅವನು ಒಂದು ರಣರಂಗಕ್ಕೆ ಹೋಗಿ ಅವನ ಇಚ್ಛೆ ಮಾಡಿದ್ರೆ ಅವನು 1000 ಬಾಹು ಅವನಿಗೆ ಬರುತ್ತಂತೆ. ಬರೋದು ಒಂದು, ಇನ್ನೊಂದು ಬರೋದೊಂದು ಅವರು ಆಪೋನೆಂಟ್ ಸೈನಿಕರನ್ನ ಜಯ, ಯಾವ ಯುದ್ಧಕ್ಕೆ ಇಳಿದ್ರು ಆ ಯುದ್ಧದಲ್ಲಿ ಜಯ ಬರಬೇಕು. ಇನ್ನೊಂದು ಪ್ರಾರ್ಥನೆ, ಮೂರನೇದು ತುಂಬಾ ವಿಶೇಷ, ಹೇಳ್ತಾನೆ, ಇಷ್ಟು ಇದ್ರ ಪ್ರಯೋಜನ ಇಲ್ಲ, ಆ ಧರ್ಮದಿಂದ ನಾನು ರಾಜ್ಯವನ್ನ ಆಳಬೇಕು ಅಂತ ವರ ಹೇಳ್ತಾನೆ. ಈ ಧರ್ಮದಿಂದ ನಾನು ಒಂದು ಸಮಯ ಚ್ಯುತನಾದ್ರೂ ನೀನೇ ಬಂದು ನನ್ನನ್ನ ಉದ್ಧಾರ ಮಾಡಬೇಕು ಅಂತ ಹೇಳ್ತಾನೆ. ಆದ ಕಾರಣದಿಂದ ಇವರು ಪರಶುರಾಮರಾಗಿ ಅವತಾರ ಮಾಡಿದ್ದಾಗೆ ಇವರು ಹೋಗಿ ಅವರು ತಂದೆಗೆ ಆ ಒಂದು ಕಾಮಧೇನು ಆಕಳನ್ನ ಕದ್ದು ಹೋಗ್ತಾನ, ಆ ನೆಪದಿಂದ ಪರಶುರಾಮದೇವರು ಹೋಗಿ 17 ಅಕ್ಷೋಗಿನಿಗಳು ಇರತ್ತಂತ, ಅವನಿಗೆ 17 ಅಕ್ಷೋಗಿನ ಶೈನಿಯನ್ನು ನಿರ್ಮೂಲ ಮಾಡಿ ಆ ಪರಶುರಾಮನಿಗೆ ದತ್ತ ಕಾರ್ತವೀರ್ಯಾರ್ಜುನನಿಗೆ ಆ ಒಂದು ಶಿಕ್ಷೆಯನ್ನು ಕೊಡ್ತಾರಂತೆ, ಅವನ್ ಬೇಡಿದಂತೆ ಶಿಕ್ಷೆಯನ್ನು ಕೊಡ್ತಾರಂತೆ. ಸೊ ಇಂಥ ಕಾರ್ತವೀರ್ಯಾರ್ಜುನನ ಸ್ಮರಣೆ ಮಾಡಿದ್ರೆ ಹೇಳ್ತಾರ, ಯಾವ ಪದಾರ್ಥ ನಷ್ಟ ಆಯ್ತು ಆ ಪದಾರ್ಥ ನಮ್ಗೆ ಸಿಕ್ಕತ್ತಂತೆ. ನಮ್ ಪದ ನಷ್ಟ ಆಗೋದು ಅಂತ ನಾವು ಇವನ್ ಇನ್ನೋರ್ ಮೆಮರಿ ಏನೋ ಮರ್ತೋಗತ್ತೆ, ಏನೋ ಕಳ್ಕೊಳ್ತೀವಿ. ಆ ಈ ಕಾರ್ತವೀರ್ಯಾರ್ಜುನ ಮಹಾಬಾಹು ಅಂತ ಇವನನ್ನ ಸ್ಮರಣೆ ಮಾಡಿದ್ರೆ, ಸ್ಮರಣೆ ಮಾತ್ರದಿಂದ ನಷ್ಟವಾದ ಪದಾರ್ಥವು ಸಿಕ್ಕತ್ತ ಅಂತ ಹೇಳ್ತಾ ಇದ್ದಾರೆ. ಸೊ ಕಾರ್ತವೀರ್ಯಾರ್ಜುನ ಸ್ಮರಣೆನ ಇಲ್ಲಿ ಪರಶುರಾಮ ಇದಲ್ಲಿ ಸೇರತ್ತ. ಇದು ಒಂದು ಪಾಯಿಂಟ್. ಇನ್ನೊಂದು ಬಂದು ಮಾಸ ನಿಯಾಮಕ ಕಮಲಾಲಯ ಮಧುಸೂದನ, ಅದನ್ನು ಜ್ಞಾಪಕ ಮಾಡ್ಕೋಬೇಕು. ಈ ತಿಂಗಳಿಗೆ ಮಧುಸೂದನನಾಗೆ ಅವನು ನಿಂತಿದ್ದಾನೆ. ಮಧುಸೂದನ ಅಂದ್ರೆ ಬೈ ಮಧು ಎಂಬ ದಾದಾಕ್ಷಸನ್ನ ಸಂಹಾರ ಮಾಡಿದ್ದು ಒಂದು ಅರ್ಥ. ಇನ್ನೊಂದು ಮಧು ಅಂದ್ರೆ ಮಧುವಾದ ಶಾಸ್ತ್ರ, ಆ ಒಂದು ಆನಂದ. ಅದನ್ನ ಸೂದನ ಅಂತ ಹೇಳುವಾಗ ಉದ ಅಂದ್ರೆ ಜೀವರು ಅಂತ ಅರ್ಥ. ಸೂದ ಅಂದ್ರೆ ಸೂ ಪ್ಲಸ್ ಉದ ಅಂದ್ರೆ ಸಾತ್ವಿಕ ಜೀವರಿಗೆ ಆ ಒಂದು ಆನಂದವನ್ನ ಸೂದನ ಕೊಟ್ಟು ನಿಯಂತ್ರಣ ಮಾಡುತ್ತಾನಂತ ಆ ಅರ್ಥ ಉಂಟು. ಯಾಕಂದ್ರೆ ಅವನು ಯಾವತ್ತೂ ಮಧುಸೂದನ. ಕಮಲಾಲಯ ಅಂತ ಹೇಳುವಾಗ ಈ ಲಕ್ಷ್ಮಿಯ ರೂಪವ ವಿಶೇಷ, ಈ ಲಕ್ಷ್ಮಿಯ ರೂಪವನ್ನ ವಿಶೇಷ ಏನು ಅಂತ ಹೇಳ್ತಾರೆ, ಅದು ಸುಮತಿಯಿಂದ ತೀರ್ಥರು ಒಂದೊಂದಕ್ಕೇನು ಕೊಟ್ಟಿದ್ದಾರೆ. ಈ ಲಕ್ಷ್ಮಿ ಕಮಲಾಲಯ ಮಧುಸೂದನ ಅಂತ ನೀವು ಸ್ಮರಣೆ ಮಾಡಿದಾಗ ಇವಳು ಬಂದು ಶರಣವನ್ನ ಕೊಡ್ತಾಳೆ, ಅಂದ್ರೆ ರಕ್ಷಣೆ. ಶರಣಾಗತರಾದವ್ರಿಗೆ ಶರಣ್ಯರಾಗಿರ್ತಾರಂತ. ಅದನ್ನ ಈ ದೇವಿ ಮೂಲಕ ಕಮಲಾಲಯ ಅಂಬು ರೂಪ ಜೊತೆಯಲ್ಲಿ ಕಮಲಾಲಯ ಮಧುಸೂದನ ಅಂತ ನಾವು ಬೆಳಿಗ್ಗೆ ಸಂಕಲ್ಪ ಏನೋ ಮಾಡುವಾಗ ಚಿಂತನೆ ಮಾಡಿದ್ರೆ ಆ ಫಲವನ್ನ ನಮ್ಗೆ ಶರಣ ಬೇಕು, ನಮ್ಗೆ ರಕ್ಷಣೆ ಯಾವತ್ತು ಬೇಕು, ಆ ರೂಪದಿಂದ ಯಾವತ್ತು ನಮ್ಗೆ ರಕ್ಷಣೆಯನ್ನು ಕೊಡ್ತಾಳ ಅಂತ ಹೇಳ್ತಾ ಜಸ್ಟ್ ಕೃಷ್ಣಾರ್ಪಣ ಮಸ್ತು.